ನಮಸ್ಕಾರ ಪ್ರೀತಿಯ ಕೇಳುಗರೆ, ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ದ ವಾಯ್ಸ್ ಆಫ್ ಹೋಪ್ ಕನ್ನಡ ಬಾನುಲಿ ಕಾರ್ಯಕ್ರಮ. ಇದು ಅಂತಾರಾಷ್ಟ್ರೀಯ ಸುವಾರ್ತೆ ಸೇವೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು 1800-83-32-31 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು.
3711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಜನ ನರಸೇ ನಾ ಗಂಗಾ
ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಲೋಹೋದಿಕ್ಕೆಯದಲ್ಲಿರುವ ಸಭೆ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯಗಳನ್ನು ನಾವು ಗಮನಿಸುವುದಾದರೆ ಅದರಲ್ಲಿ 7 ಸಭೆಗಳ ಬಗ್ಗೆ ತಿಳಿಸುವಂತಾಗಿದೆ. ಆದರೆ ಇವತ್ತಿನ ದಿನದಲ್ಲಿ ನಾವು ಈ 7ನೇ ಸಭೆಯ ವಿಚಾರವಾಗಿ ನೋಡುವಂತೆಯವರಾಗಿದ್ದೇವೆ. ಯಾಕೆಂದರೆ ನಾವು ಕಳೆದ ಸಂಚಿಕೆಯಿಂದ ಎಲ್ಲ ಸಭೆಗಳ ವಿಚಾರವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಬಂದಿದ್ದೇವೆ. ಆದರೆ ಈ ದಿನದಲ್ಲಿ ಕೊನೆಯ ಸಭೆ 7ನೇ ಸಭೆಯನ್ನು ನಾವು ನೋಡುವವರಾಗಿದ್ದೇವೆ. ಆ 7ನೇ ಸಭೆ ಲಹೋದಿಕ್ಕಿಯ ಸಭೆ ಎಂಬುದಾಗಿ. ಹಾಗಾದರೆ ದೇವರು ಈ ಲಹೋದಿಕ್ಕಿಯ ಸಭೆಗೆ ಏನು ಹೇಳುವವರಾಗಿದ್ದಾರೆ? ನಾವು ಜೀವಿಸುವಂಥ ಕಾಲಘಟ್ಟದಲ್ಲಿ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆ ಏನು, ಅದಕ್ಕೆ ಪರಿಹಾರವನ್ನು ನಾವು ಹೇಗೆ ಕಂಡುಕೊಳ್ಳಬೇಕು? ದೇವರು ಯೇಸು ಸ್ವಾಮಿ ಸ್ವತಃ ತನ್ನ ಮಕ್ಕಳಿಗೆ, ಈ ಕೊನೆಯ ಕಾಲದಲ್ಲಿ ಜೀವಿಸುವಂಥ ಮಕ್ಕಳಿಗೆ ಏನು ಹೇಳುವವರಾಗಿದ್ದಾರೆ ಎಂಬುದನ್ನು ನಾವು ಈ ದಿನದಲ್ಲಿ ನೋಡುವವರಾಗಿದ್ದೇವೆ. ಅದನ್ನು ನೋಡುವುದಕ್ಕೂ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಭೂಮಿಯ ಆಕಾಶಗಳ ಒಡೆಯನಾಗಿರತಕ್ಕಂಥ ಸ್ವಾಮಿ ದೇವ, ಈ ಒಂದು ಸಮಯದಲ್ಲಿ ನಿನ್ನ ಮಕ್ಕಳಾಗಿ ನಿನ್ನ ಪಾದ ಸನ್ನಿಧಾನದಲ್ಲಿ ಬಂದಿದ್ದೇವೆ. ಲಹೋದಿಕೆಯ ಸಭೆ, ಕೊನೆಯ ಸಭೆ, ನನ್ನನ್ನು ಗುರುತಿಸ್ತಕ್ಕಂತಹ ಒಂದು ಸಭೆಯಾಗಿದೆ ಸ್ವಾಮಿ, ನನ್ನನ್ನು ಸೂಚಿಸುವಂತಹ ಸಭೆಯಾಗಿದೆ. ನಾವೆಲ್ಲರೂ ಕೊನೆಯ ಕಾಲದಲ್ಲಿ ಜೀವಿಸುವಂಥವರಾಗಿದ್ದೇವೆ. ಹಾಗಾಗಿ ಈ ಸಭೆಯ ವಿಚಾರವಾಗಿ ನೀನು ಏನು ಹೇಳುವನಾಗಿದ್ದೇನೆ ಎಂಬುದನ್ನು ನಾವು ಅರಿತುಕೊಳ್ಳುವ ಹಾಗೆ ಸಹಾಯ ಮಾಡು ಸ್ವಾಮಿ. ಅಪ್ಪ, ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು. ಆ ನಿಮಿತ್ತವಾಗಿ ನಿನ್ನ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಕೊನೆಯ ಕಾಲದಲ್ಲಿ ಮನ ತಿರುಗಿ ನೀನು ನೀಡ್ತಕ್ಕಂತಹ ಆ ಒಂದು ಆಲೋಚನೆಗೆ ನಾವು ಒಳಗಾಗಿ ಜೀವಿಸುವಾಗೆ ನಮಗೆ ಸಹಾಯ ಮಾಡು. ನಮ್ಮ ಹೃದಯದ ಕಣ್ಣುಗಳನ್ನು ತೆರೆ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಆತ್ಮೀಯ ಪ್ರಿಯ ಕೇಳುಗರೆ, ಲಹೋದಿಕ್ಕಿಯ ಸಭೆ, ಲಹೋದಿಕ್ಕಿಯ ಸಭೆ ಎಂದರೇನು? ದೇವರು ಈ ಸಭೆಗೆ ಏನು ಹೇಳುವವನಾಗಿದ್ದಾನೆ ಎಂಬುದನ್ನು ನಾವು ಸತ್ಯವೇದದಲ್ಲಿ ಓದುವುದಾದರೆ ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 14-22 ದೇವರ ವಾಕ್ಯ ಹೀಗೆ ತಿಳಿಸುತ್ತದೆ. ಲಹೋದಿಕೆಯದಲ್ಲಿರುವ ಸಭೆಯ ದೂತನಿಗೆ ಬರೆ, ಆಮೇನ್ ಎಂಬುವಾತನು, ಅಂದರೆ ನಂಬತಕ್ಕ ಸತ್ಯಸಾಕ್ಷಿಯು, ದೇವರ ಸೃಷ್ಟಿಗೆ ಮೂಲನು ಆಗಿರುವ ಆತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು. ನೀನು ತನ್ನಗೂ ಇಲ್ಲ, ಬೆಚ್ಚಗೂ ಇಲ್ಲ. ನೀನು ತನ್ನಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗುತ್ತಿತ್ತು. ನೀನು ಬೆಚ್ಚಗೂ ಇಲ್ಲದೆ ತನ್ನಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಹ್ಯೊಳಗಿಂದ ಕಾರುವೆನು. ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳುತ್ತೀ. ಆದರೆ ನೀನು ಕೇವಲ ದುರ್ವ್ಯವಸ್ಥೆಯಲ್ಲಿ ಬಿದ್ದಿರುವಂಥ ಅವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ. ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟಕ್ಕಾಕಿದ ಚಿನ್ನವನ್ನು ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನ ಕಾಣದಂತೆ ಒದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರವನ್ನು, ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. ಆದ್ದರಿಂದ ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗಿಕೋ. ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವವನು. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕುಳಿತುಕೊಂಡೆನು, ಹಾಗೆ ಜಯ ಹೊಂದುವವನು ನನ್ನೊಡನೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಂತೆ ಮಾಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ದೇವರು ಈ ಲಹೋದಿಕೆಯ ಸಭೆ ವಿಚಾರವಾಗಿ ತಿಳಿಸುವಂತೆಯವರಾಗಿದ್ದಾರೆ. ಹಾಗಾದರೆ ಈ ಲಹೋದಿಕೆಯ ಸಭೆಯ ಅರ್ಥವೇನು? ಲಹೋದಿಕೆಯ ಅಂದರೆ ನ್ಯಾಯ ವಿಚಾರಣೆಯಲ್ಲಿ ಜೀವಿಸುವಂತಹ ಜನರು, ಅಥವಾ ನ್ಯಾಯ ವಿಚಾರಣೆಯ ದಿನದಲ್ಲಿ ನೀತಿವಂತರಾಗಿ ಜೀವಿಸುವಂಥವರು ಅನ್ನುವಂತಹ ಅರ್ಥವನ್ನು ನೀಡುವಂಥದ್ದಾಗಿದೆ. ನಮಗೆಲ್ಲರಿಗೂ ಗೊತ್ತಿದೆ, ದಾನಿಯೇಲನ ಪುಸ್ತಕ 8:14 2300 ಪ್ರವಾದನೆ ಮುಕ್ತಾಯವು 1844 ಎಂಬುದಾಗಿ ನಾವಂತೆಯವರಾಗಿದ್ದೇವೆ. ಅಂದರೆ ಈ ಸಭೆಯ ಒಂದು ಕಾಲಘಟ್ಟ 1844 ಕ್ರಿಸ್ತನ 2ನೇ ಬರಣದವರೆಗೆ, ಅಂದರೆ 1844 ನಾವೆಲ್ಲರೂ ಸಹ ನ್ಯಾಯ ವಿಚಾರಣೆಯ ದಿನದಲ್ಲಿ ಜೀವಿಸುವವರಾಗಿದ್ದೇವೆ. ಈ ನ್ಯಾಯ ವಿಚಾರಣೆ ಯಾರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿರ್ತದೋ, ತಮ್ಮ ವಸ್ತ್ರವನ್ನು ಪರಿಶುದ್ಧ ಮಾಡಿಕೊಂಡು ನೀತಿವಂತರಾಗಿರ್ತಕ್ಕಂಥವರಾಗಿದ್ದಾರೋ ಅವರಿಗೆ ದೇವರು ನ್ಯಾಯ ವಿಚಾರಣೆಯನ್ನು ಮಾಡುವಂಥವನಾಗಿದ್ದಾನೆ. ಆದ್ದರಿಂದಲೇ ಈ ಸಭೆಯ ಒಂದು ವಿಶೇಷವನ್ನು ನಾವು ನೋಡುವಾಗ ಈ ಸಭೆ ನಮಗೆ ತಿಳಿಸುವಂಥದ್ದಾಗಿದೆ. ನಮ್ಮನ್ನು ಹೋಲಿಸಿ ನಾವು ಈ ಸಭೆಗೆ ನೋಡಬೇಕಾಗಿದೆ. ನ್ಯಾಯ ವಿಚಾರಣೆ ಮುಕ್ತಾಯದ ಸಮಯದಲ್ಲಿ ನಾವು ಇರುವಂಥವರಾಗಿದ್ದೇವೆ. ಒಂದು ವೇಳೆ ನ್ಯಾಯ ವಿಚಾರಣೆ ಮುಕ್ತಾಯವಾಯಿತು ಅಂದರೆ ನಾವು ಎರಡು ರೀತಿಯ ಗುಂಪುಗಳನ್ನು ನೋಡುವಂಥವರಾಗಿದ್ದೇವೆ. ಆ ಎರಡು ರೀತಿಗಳ ಗುಂಪನ್ನೇ ಇಲ್ಲಿ ನೀನು ಬೆಚ್ಚಗೂ ಇಲ್ಲ ತಣ್ಣಗೂ ಇಲ್ಲ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಅಂದರೆ ನಾವು ಈ ನ್ಯಾಯ ವಿಚಾರಣೆ ಮುಗಿಯುವಂತಹ ಒಂದು ಸಮಯದಲ್ಲಿ ನಾವು ನೀತಿವಂತರೋ ಅಥವಾ ಅನೀತಿವಂತರೋ ಎಂಬುದಾಗಿ ದೇವರು ನಿರ್ಧರಿಸುವಂಥವನಾಗಿದ್ದಾನೆ. ಆದ್ದರಿಂದಲೇ ಈ ಸಭೆಯನ್ನು ಉಗುರು ಬೆಚ್ಚಗೆ ಇರುವಂತಹ ಲಹೋದಿಕೆಯ ಸಭೆ ಎಂಬುದಾಗಿ ದೇವರು ಕರೆಯುವಂಥವರಾಗಿದ್ದಾರೆ. ಈ ಒಂದು ಲಹೋದಿಕೆಯ ಸಂದೇಶವನ್ನು ನಾವು ಗಮನಿಸುವುದಾದರೆ ಜನರ ಮನಸ್ಸು ನಲುಗಿ ಹೋಗುವಂಥದ್ದಾಗಿದೆ. ಆ ರೀತಿಯಲ್ಲಿ ದೇವರು ಈ ಒಂದು ಸಂದೇಶವನ್ನು ಜನರಿಗೆ ನೀಡುವಂಥವರಾಗಿದ್ದಾರೆ. ಆದ್ದರಿಂದಲೇ ಈ ಲಹೋದಿಕೆಯ ಸಂದೇಶ ಜನಗಳನ್ನು ಅಲುಗಿಸುವಂತಹ ಸಂದೇಶವಾಗಿದೆ. ಈ ಲಹೋದಿಕೆಯ ಸಂದೇಶವನ್ನು ಎಷ್ಟೋ ಜನರು ಇನ್ನೂ ಸಹ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಈ ಸಂದೇಶವನ್ನು ತಿರಸ್ಕರಿಸುವಂಥವರಾಗಿದ್ದಾರೆ. ಆದರೆ ದೇವರು ಈ ಲಹೋದಿಕೆಯ ಸಂದೇಶವನ್ನು ಕೊನೆ ಕಾಲದಲ್ಲಿ ಒಂದು ಎಚ್ಚರಿಕೆ ಸಂದೇಶವಾಗಿ ಈ ಲೋಕಕ್ಕೆ ನೀಡುವಂಥವರಾಗಿದ್ದಾರೆ. ಇನ್ನು ಲಹೋದಿಕೆಯ ಸಭೆಯ ಪಟ್ಟಣ, ಈ ಪಟ್ಟಣ ಒಂದು ಸುಂದರವಾದಂಥ ಪಟ್ಟಣವಾಗಿತ್ತು. ಆದರೆ ಈ ಪಟ್ಟಣ ಭೂಕಂಪದಿಂದ ನಾಶವಾದಂಥ ಸಂದರ್ಭದಲ್ಲಿ ಯಾವುದೇ ಸಹಾಯವಿಲ್ಲದೆ, ಯಾರ ಸಹಾಯವಿಲ್ಲದೆ, ರೋಮ್ ಸರ್ಕಾರದ ಒಂದು ಸಹಾಯವಿಲ್ಲದೆ ಇವರು ಸ್ವಂತ ಬಲದಿಂದ ಮತ್ತೆ ಈ ಒಂದು ಲಹೋದಿಕೆಯ ಪಟ್ಟಣವನ್ನು ಕಟ್ಟುವಂಥವರಾಗಿದ್ದಾರೆ. ಈ ಲಹೋದಿಕೆಯ ಪಟ್ಟಣವನ್ನು ಕಟ್ಟಿದಂಥ ವ್ಯಕ್ತಿ ಯಾರೆಂದರೆ ಆಂಟಿಯೋಕಸ್ 4 ಅನ್ನುವಂತಹ ಒಬ್ಬ ರೋಮ್ ರಾಜ. ತನ್ನ ಪ್ರೀತಿಯ ಹೆಂಡತಿಗಾಗಿ, ಲಹೋದಿಕಿ ಅನ್ನುವಂತಹ ತನ್ನ ಹೆಂಡತಿಗಾಗಿ ಈ ಪಟ್ಟಣವನ್ನು ಕಟ್ಟುವಂಥವನಾಗಿದ್ದಾನೆ. ಆದರೆ ಈ ಲಹೋದಿಕೆಯ ಸಭೆಯ ಒಂದು ಪರಿಸ್ಥಿತಿ, ಅಲ್ಲಿರ್ತಕ್ಕಂಥ ಒಂದು ಜನರ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇತ್ತು ಅಂದರೆ, ಈ ಜನಗಳು ನಮಗೆ ಯಾರ ಸಹಾಯವೂ ಅವಶ್ಯಕತೆ ಇಲ್ಲ, ನಾವು ಸ್ವಂತ ಬಲದಿಂದಲೇ ನಾವೇನು ಮಾಡ್ತಕ್ಕಂಥವರಾಗಿದ್ದೇವೆ, ನಿಲ್ತಕ್ಕಂಥವರಾಗಿದ್ದೇವೆ ಅನ್ನುವಂತಹ ಒಂದು ಅಹಂ ಅವರಲ್ಲಿ ಇತ್ತು. ಅಷ್ಟು ಮಾತ್ರವಲ್ಲದೆ ಈ ಲಹೋದಿಕೆ ಸಭೆ ಸುಂದರವಾದ ರೀತಿಯಲ್ಲಿ ಇತ್ತು ಮತ್ತು ಅಲ್ಲಿ ಉತ್ತಮವಾದಂತಹ ಸುಂದರವಾದಂತಹ ಬಟ್ಟೆಗಳು ತಯಾರಾಗುತ್ತಿತ್ತು. ವಿಶೇಷವಾಗಿ ಕಪ್ಪು ಅಂಗಿಗಳು ಬಹಳ ಸುಂದರವಾಗಿ ಬೆಳ್ಳಗೆ ಇರುವಂತಹ ಸ್ತ್ರೀಯರಿಗೆ ಅಚ್ಚುಕಟ್ಟಾಗಿ ಹೋಲುವಂತಹ ಒಂದು ಉತ್ತಮವಾದಂಥ ಬಟ್ಟೆಗಳನ್ನು ಅಲ್ಲಿ ಮಾರಾಟ ಮಾಡಲಾಗುತ್ತಿತ್ತು. ಇನ್ನು ಲಹೋದಿಕೆಯ ಸಭೆಯಲ್ಲಿ ಒಂದು ದೊಡ್ಡ ಆಸ್ಪತ್ರೆ ಇತ್ತು. ವಿಶೇಷವಾಗಿ ಆ ಆಸ್ಪತ್ರೆಯಲ್ಲಿ ಕಣ್ಣಿಗೆ ಬೇಕಾದಂತಹ ಔಷಧಿಯನ್ನು ತಯಾರಿಸುವಂತಹ ಒಂದು ಸ್ಥಳವಿತ್ತು. ಆ ಔಷಧಿಯನ್ನು ಎಲ್ಲಾ ಕಡೆಗೂ ಸಹ ಸರಬರಾಜು ಮಾಡ್ತಾ ಇದ್ದರು. ಇಲ್ಲಿ ಈ ಒಂದು ಪಟ್ಟಣದಿಂದಲೇ ಕಣ್ಣಿಗೆ ಬೇಕಾದಂತಹ ಔಷಧಿಯನ್ನು ಎಲ್ಲಾ ಕಡೆಗೂ ಪರಿಚಯಿಸುತ್ತಿದ್ದರು. ಈ ಸಭೆ ಬಹಳ ವಿಶೇಷವಾಗಿ ಕೂಡಿದಂತಹ ಒಂದು ಸಭೆಯಾಗಿತ್ತು. ಈ ಸಭೆಯ ಬಗ್ಗೆ ಯೇಸು ಸ್ವಾಮಿ ತನ್ನನ್ನು ತಾನು ಹೇಗೆ ಪರಿಚಯ ಮಾಡಿಕೊಳ್ತಕ್ಕಂಥವನಾಗಿದ್ದಾನೆ ಎಂದರೆ, ಪ್ರಕಟಣೆ ಪುಸ್ತಕ 3:14 ವಚನವನ್ನು ನಾವು ಗಮನಿಸುವುದಾದರೆ ದೇವರ ವಾಕ್ಯ ತಿಳಿಸುತ್ತದೆ, ಆಮೇನ್ ಎಂಬ ಆತನು. ಅಂದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಇದರ ಆರಂಭವೇ ಆಮೇನ್ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ನಂಬತಕ್ಕ ಸತ್ಯ ಸಾಕ್ಷಿಯು ದೇವರ ಸೃಷ್ಟಿಗೆ ಮೂಲನು ಆಗಿರುವ ಆತನು ಹೇಳುವುದೇನೆಂದರೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆಮೇನ್ ಅಂದರೆ ಅರ್ಥವೇನು ಎಂಬುದಾಗಿ ನಾವು ನೋಡುವುದಾದರೆ, ನಾವು ಕೆಲವೊಂದು ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದ ನಂತರ ಆಮೇನ್ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದೇವೆ. ಆದರೆ ಇಲ್ಲಿ ಆರಂಭದಲ್ಲಿಯೇ ಯೇಸು ಸ್ವಾಮಿ ಆಮೇನ್ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಅಂದರೆ ಅರ್ಥ, ನಾನು ಎಲ್ಲ ರೀತಿಯ ಸಂದೇಶವನ್ನು ಕೊಟ್ಟು ಮುಗಿಸುವಂಥದ್ದಲ್ಲಿದ್ದೇನೆ. ಕೊಟ್ಟಿರ್ತಕ್ಕಂಥ ಸಂದೇಶ ಯಾವುದೆಂದರೆ, ಅದು ನಂಬಿಗಸ್ತನು, ಸತ್ಯ ಸಾಕ್ಷಿಯು, ದೇವರ ಸೃಷ್ಟಿಗೆ ಮೂಲನು ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಈ ಕೊನೆಯ ಸಭೆ ಇದೆ, ಇದರ ನಂತರ ಇನ್ನು ಯಾವ ಸಭೆಯೂ ಸಹ ಇಲ್ಲ. 7ನೇ ಸಭೆಯ ಕೊನೆಯ ಸಭೆ, 8ನೇ ಸಭೆ ಇಲ್ಲ. ಹಾಗಾಗಿ ನಾನು ಸಂದೇಶವನ್ನು ಕೊಟ್ಟು ಮುಗಿಸಿದ್ದೇನೆ, ಆತನು ನಂಬಿಗಸ್ತನು, ಸತ್ಯವಂತನು ಆಗಿದ್ದೇನೆ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಬೇರೆ ಯಾರು ಸಹ ಈ ಲೋಕದಲ್ಲಿ ನಂಬಿಗಸ್ತನು, ಸತ್ಯವಂತನು, ಸತ್ಯ ಸಾಕ್ಷಿ ಇಲ್ಲ. ಕ್ರಿಸ್ತನು ಮಾತ್ರ ನಂಬಿಗಸ್ತನು, ಸತ್ಯ ಸಾಕ್ಷಿಯೂ ಆಗಿದ್ದಾನೆ. ಅಷ್ಟು ಮಾತ್ರ ಅಲ್ಲದೆ ಆತನು ದೇವರ ಸೃಷ್ಟಿಗೆ ಮೂಲನು ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಯೇಸು ಸ್ವಾಮಿಯೇ ಆದಿಯೂ ಅಂತ್ಯವೂ ಆಗಿದ್ದು ಎಲ್ಲ ಸೃಷ್ಟಿಗೆ ಮೂಲ ಹೊಡೆಯನು ಆತನೇ ಆಗಿದ್ದಾನೆ. ದೇವರು ಲವೋದಿಕೆಯ ಸಂದೇಶದ ಮೂಲಕವಾಗಿ ನಮ್ಮ ಸ್ಥಿತಿ ಹೇಗಿದೆ ಅನ್ನುವುದನ್ನು ನೇರವಾಗಿ ಸಾಕ್ಷಿಯನ್ನು ನೀಡುವಂತೆವನಾಗಿದ್ದಾನೆ. ನಂತರ ನಾವು ನೋಡ್ತಕ್ಕಂಥದ್ದು ಪ್ರಕಟಣೆ ಪುಸ್ತಕ 3:15 ಬಹಳ ಮುಖ್ಯವಾದಂಥ ಒಂದು ವಚನ. ನಮ್ಮ ಆತ್ಮಿಕ ಜೀವಿತವನ್ನು ನಾವು ತಿಳಿಯಪಡಿಸುವ ಹಾಗೆ ದೇವರು ನಮಗೆ ಎಚ್ಚರಿಸುವಂತೆವನಾಗಿದ್ದಾನೆ. ನಿನ್ನ ಕೃತ್ಯಗಳನ್ನು ಬಲ್ಲೆನು, ನೀನು ತನ್ನಗೂ ಇಲ್ಲ ಬೆಚ್ಚಗೂ ಇಲ್ಲ. ನೀನು ತನ್ನಗಾಗಲಿ ಬೆಚ್ಚಗಾಗಲಿ ಇದ್ದಿದ್ದರೆ ಒಳ್ಳೆಯದಾಗುತ್ತಿತ್ತು. ನೀನು ಬೆಚ್ಚಗೂ ಇಲ್ಲದೆ ತನ್ನಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯಿಯೊಳಗಿಂದ ಕಾರ್ವೆನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈ ಒಂದು ಲವೋದಿಕೀಯ ಪಟ್ಟಣ ಮತ್ತು ಈ ಸಂದೇಶಕ್ಕೂ ಒಂದಕ್ಕೊಂದು ಅವಿನಾಭಾವ ಸಂಬಂಧವಿದೆ ಏನು ಎಂಬುದಾಗಿ ನಾವು ನೋಡಬೇಕಾದರೆ, ಲಹೋದಿಕಿಯ ಈ ಒಂದು ಪಟ್ಟಣ ಯಾವ ರೀತಿಯಲ್ಲಿ ಇತ್ತು ಅಂದರೆ, ಈ ಪಟ್ಟಣಕ್ಕೆ ನೀರು ಯಾವ ಕಡೆಯಿಂದ ಬರ್ತಿತ್ತು ಎಂಬುದಾಗಿ ನಾವು ನೋಡುವುದಾದರೆ ಇತಿಹಾಸ ತಿಳಿಸ್ತಕ್ಕಂಥದ್ದಾಗಿದೆ. ಇವತ್ತಿಗೂ ಸಹ ಅದನ್ನು ನೋಡಿದಂಥ ಜನಗಳು ಹೇಳುವಂಥ ವಿಚಾರವೇನೆಂದರೆ, ಬೆಟ್ಟದ ಮೇಲೆ ನೀರಿನ ಬುಗ್ಗೆ ಬರ್ತಾ ಇತ್ತು. ಆ ನೀರಿನ ಬುಗ್ಗೆ ಬಿಸಿ ನೀರಿನ ಬುಗ್ಗೆ ಆಗಿತ್ತು. ಅದು ಸುಮಾರು ಹೆಚ್ಚು ಕಡಿಮೆ ಮೇಲಿನಿಂದ ಹರಿದುಕೊಂಡು ಬರುವಂತಹ ನಿಟ್ಟಿನಲ್ಲಿ ಅಂದರೆ ಸುಮಾರು 6 ಮೈಲುಗಳು ದೂರದಿಂದ ಆ ಬಿಸಿ ನೀರಿನ ಬುಗ್ಗೆ ಹರಿದುಕೊಂಡು ಈ ಲವೋದಿಕೆಯ ಪಟ್ಟಣಕ್ಕೆ ಬರುವಂಥ ಸಂದರ್ಭದಲ್ಲಿ ಆ ನೀರು ಏನಾಗ್ತಿತ್ತು ಅಂದರೆ ಅದು ಉಗುರು ಬೆಚ್ಚಗೆ ಹಾಕ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ಆ ನೀರು ಜನಗಳಿಗೆ ಕುಡಿಯಲು ಯೋಗ್ಯವಾಗಿರುತ್ತಿರಲಿಲ್ಲ. ಯಾರೆಲ್ಲ ಆ ನೀರನ್ನು ಕುಡಿತಕ್ಕಂಥವರಾಗಿದ್ದಾರೋ ಅವರ ಬಾಯಿಗಿಲ್ಲಿ ವಾಕರಿಕೆ ಬರತಕ್ಕಂಥದ್ದಾಗಿತ್ತು, ವಾಂತಿ ಆಗ್ತಕ್ಕಂಥದ್ದಾಗಿತ್ತು. ಅದನ್ನೇ ದೇವರು ಆತ್ಮಿಕ ರೀತಿಯಲ್ಲಿ ನಮಗೆ ತಿಳಿಸುವಂತೆವನಾಗಿದ್ದಾನೆ. ಅದಕ್ಕಾಗಿ ದೇವರು ಹೇಳುವುದೇನೆಂದರೆ, ನೀ ತನ್ನಗೂ ಇಲ್ಲ ಬೆಚ್ಚಗೂ ಇಲ್ಲ, ನೀನು ಉಗುರು ಬೆಚ್ಚಗಿರುವುದರಿಂದ ನಿನ್ನ ಬಾಯಿಯಿಂದ ನಾನು ಕಾರ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ದೇವರು ಹೇಳ್ತಕ್ಕಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ನಮ್ಮ ಸ್ಥಿತಿ ಇವತ್ತು ಹೇಗಿದೆ, ನಾವು ಯಾವ ರೀತಿಯಲ್ಲಿ ಇದ್ದೇವೆ ಎಂಬುದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ನಮ್ಮ ಜೀವಿತ ಹೇಗಿದೆ ಎಂಬುದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ನಾವು ಕೆಲವೊಂದು ಸಂದರ್ಭದಲ್ಲಿ ನಾವು ಒಳ್ಳೆಯವರು ಅಲ್ಲ, ಕೆಟ್ಟವರು ಅಲ್ಲ. ಕೆಲವೊಂದು ಸಂದರ್ಭದಲ್ಲಿ ನಾವು ವಿರೋಧಿಸುವುದಿಲ್ಲ, ಒಪ್ಪಿಕೊಳ್ಳುವುದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ನಾವು ಜಿಪುಣರು ಅಲ್ಲ, ಧಾರಾಳವಾಗಿ ಕೊಡುವವರು ಅಲ್ಲ. ಕೆಲವೊಂದು ಸಂದರ್ಭದಲ್ಲಿ ನಾವು ನಾಸ್ತಿಕರು ಅಲ್ಲ, ಆಸ್ತಿಕರು ಅಲ್ಲ. ನಂಬತಕ್ಕಂಥವರಾಗಿದ್ದೇವೆ, ನಂಬದೇ ಬಿಡ್ತಕ್ಕಂಥವರಾಗಿದ್ದೇವೆ. ಕೆಲವೊಂದು ಸಂದರ್ಭದಲ್ಲಿ ಸುವಾರ್ತೆಯನ್ನು ಒಪ್ಪಿಕೊಳ್ಳುವವರಾಗಿದ್ದೇವೆ, ಕೆಲವೊಂದು ಸಂದರ್ಭದಲ್ಲಿ ಸುವಾರ್ತೆಯನ್ನು ವಿರೋಧಿಸುವವರಾಗಿದ್ದೇವೆ. ಕೆಲವೊಂದು ಸಂದರ್ಭದಲ್ಲಿ ಕೆಟ್ಟದನ್ನು ಮಾಡುವವರಾಗಿದ್ದೇವೆ, ಕೆಲವೊಂದು ಸಂದರ್ಭದಲ್ಲಿ ಒಳ್ಳೆಯವರನ್ನು ಮಾಡುವಂಥವರಾಗಿದ್ದೇವೆ. ಕೆಲವೊಂದರಲ್ಲಿ ಶ್ರದ್ಧೆಯಿಂದ ಮಾಡುವಂಥವರಾಗಿದ್ದೇವೆ, ಕೆಲವೊಂದು ಸಂದರ್ಭದಲ್ಲಿ ಆಸಕ್ತಿಯನ್ನು ತೋರದೆ ನಾವು ಮಾಡುವಂಥವರಾಗಿದ್ದೇವೆ. ಈ ರೀತಿಯಾದಂಥ ಗುಣ ನಮ್ಮಲ್ಲಿದೆ. ಹಾಗಾಗಿ ಯೇಸು ಸ್ವಾಮಿ ಈ ಒಂದು ಸಭೆಯನ್ನು ನೋಡಿ ಹೇಳುವಂಥ ವಿಚಾರವೇನೆಂದರೆ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಕಟಣೆ ಪುಸ್ತಕ 3:17 ನೋಡುವುದಾದರೆ, ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು ಸಂಪನ್ನನು ಯಾವುದರಲ್ಲಿ ಕೊರತೆ ಇಲ್ಲದವನು ಎಂದು ಹೇಳುತ್ತೀ, ಆದರೆ ನೀನು ಕೇವಲ ದುರ್ವ್ಯವಸ್ಥೆಯಲ್ಲಿ ಬಿದ್ದಿರುವ ಆತನು ದೌರ್ಭಾಗ್ಯನು ದರಿದ್ರನು ಕುರುಡನು ಬಟ್ಟೆ ಇಲ್ಲದವನು ಆಗಿರುವುದನ್ನು ನೀನು ತಿಳಿಯದೇ ಇದ್ದಿ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಲವೋದಿಕೀಯ ಸಭೆ, ದೇವರು ಈ ಸಭೆಗೆ ಹೇಳುವಂತಹ ವಿಚಾರವೇನೆಂದರೆ, ನೀನು ಶ್ರೀಮಂತನು ಎಂಬುದಾಗಿ ನೆನೆಸಿಕೊಂಡಿದ್ದೀಯ, ಆದರೆ ನೀನು ದರಿದ್ರನು ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಲವೋದಿಕೆಯ ಸಭೆಯ, ನೀನು ಶ್ರೀಮಂತನು ನನ್ನಲ್ಲಿ ಬ್ಯಾಂಕ್ನಲ್ಲಿ ಹಣವಿದೆ ಎಂಬುದಾಗಿ ನೀನು ಹೇಳ್ತಕ್ಕಂಥದ್ದಾಗಿದೆಯಾ, ಆದರೆ ನೀನು ದೌರ್ಭಾಗ್ಯನ ಎಂಬುದಾಗಿ ದೇವರು ಹೇಳ್ತಕ್ಕಂಥವರಾಗಿದ್ದೀಯಾ. ಲವೋದಿಕೆಯ ಸಭೆ, ದೇವರು ಹೇಳುವಂಥವರಾಗಿದ್ದಾರೆ, ನೀನು ನನ್ನಲ್ಲಿ ಎಲ್ಲ ರೀತಿಯ ವಸ್ತ್ರಗಳು ಇದೆ ಎಂಬುದಾಗಿ ಹೇಳುವಂಥವನಾಗಿದ್ದೀಯ, ಆದರೆ ನೀನು ಬಟ್ಟೆ ಇಲ್ಲದವನಾಗಿ ಬೆತ್ತಲೆ ಆಗಿದ್ದೀ ಎಂಬುದಾಗಿ ದೇವರು ಹೇಳುವಂಥವರಾಗಿದ್ದಾರೆ. ಲವೋದಿಕೆಯ ಸಭೆ ಹೇಳ್ತಕ್ಕಂಥದ್ದಾಗಿದೆ, ನನ್ನಲ್ಲಿ ಕಣ್ಣಿನ ಆಸ್ಪತ್ರೆ ಇದೆ, ನನ್ನಲ್ಲಿ ಎಲ್ಲ ರೀತಿಯ ಔಷಧಗಳಿದೆ ಎಂಬುದಾಗಿ, ಆದರೆ ದೇವರು ಹೇಳುವಂಥವರಾಗಿದ್ದಾರೆ, ನೀನು ಕುರುಡನಾಗಿದ್ದೆ ಎಂಬುದಾಗಿ. ಪ್ರಿಯ ಕೇಳುಗರೆ, ನಾವು ಸಹ ಇದೇ ರೀತಿಯಲ್ಲಿ ಜೀವಿಸುವಂಥವರಾಗಿದ್ದೇವೆ. ಅನೇಕ ಸಂದರ್ಭದಲ್ಲಿ ನಾವು ದೇವರ ಮಾತಿಗಿಂತ ನಮ್ಮ ಮಾತಿನ ಉನ್ನತೀಕರಿಸಿ ನಾವು ನಮ್ಮನ್ನು ಹೆಮ್ಮೆಯಾಗಿ ತೋರಿಸಿಕೊಳ್ಳುವಂಥವರಾಗಿದ್ದೇವೆ. ಆದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, 1 ಕೊರಿಂಥ್ಯದವರಿಗೆ ಬರೆದ ಪತ್ರಿಕೆ 10:12 ನೋಡುವುದಾದರೆ, ನಿಂತಿದ್ದೇನೆ ಎಂಬುದಾಗಿ ನೆನೆಸುವವನು ಬೀಳದಂತೆ ತನ್ನನ್ನು ತಾನು ನೋಡಿಕೊಳ್ಳಲಿ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಲವೋದಿಕೆಯ ಸಭೆ ತನ್ನ ಸ್ವಂತ ಬಲದ ಮೇಲೆ ನಿಂತುಕೊಂಡು ನಾನು ನಿಂತಿದ್ದೇನೆ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಆದರೆ ನಿಜವಾಗಿಯೂ ಸಹ ತನ್ನ ಸ್ವಂತ ಬಲದ ಮೇಲೆ ನಿಂತಿದ್ದ ಕಾರಣದಿಂದ ಅವರು ನಿಂತಿಲ್ಲ. ದೇವರ ಬಲದ ಮೇಲೆ ನಿಂತುಕೊಳ್ಳಬೇಕಾದರೆ ಮಾತ್ರ ನಾವು ಸ್ಥಿರವಾಗಿ ಈ ಲೋಕದಲ್ಲಿ ನಿಂತುಕೊಳ್ಳಲು ಸಾಧ್ಯ. ಆದರೆ ಇದೇ ಲವೋದಿಕೆಯ ಸಭೆಯಲ್ಲಿ ತನ್ನ ಸ್ವಂತ ಬಲದ ಮೇಲೆ ನಿಂತಿದ್ದಂಥ ಕಾರಣದಿಂದ ಅವರು ಯಾವ ರೀತಿಯ ಗುಣವನ್ನು ತೋರಿಸ್ತಕ್ಕಂಥವರಾಗಿದ್ದಾರೆ ಅಂದರೆ, ಸತ್ಯವೇದದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಪರಿಸಾಯರ ಒಂದು ಗುಣ ಅವರಲ್ಲಿತ್ತು ಎಂಬುದಾಗಿ. ಪರಿಸಾಯರು ತಮ್ಮನ್ನು ತಾವು ಹೆಮ್ಮೆ ಪಡಿಸಿಕೊಳ್ತಕ್ಕಂಥವರಾಗಿದ್ದರು, ಸ್ವಾರ್ಥಿಗಳಾಗಿದ್ದರು, ಹೊರನೋಟಕ್ಕೊಂದು ಒಳನೋಟಕ್ಕೊಂದು ಇರತಕ್ಕಂಥವರಾಗಿದ್ದರು, ದೈವ ಭಕ್ತಿಯ ವೇಷವನ್ನು ಧರಿಸಿಕೊಂಡಿರ್ತಕ್ಕಂಥವರಾಗಿದ್ದರು. ಅದಕ್ಕೋಸ್ಕರವೇ ಲಹೋದಿಕೆಯ ಸಭೆಯ ಗುಣ ನಮ್ಮಲ್ಲಿರುವುದರಿಂದಲೇ ನಾವು ಸಹ ದೈವ ಭಕ್ತಿಯನ್ನು ವೇಷವನ್ನು ಧರಿಸಿಕೊಂಡಿರುವುದರಿಂದಲೇ ದೇವರು ನಮ್ಮನ್ನು ಎಚ್ಚರಿಸುವಂತೆವನಾಗಿದ್ದಾನೆ. ನಿನ್ನ ಗುಣ ಯಾವ ರೀತಿಯಲ್ಲಿದೆ, ನೀನು ಬೆಚ್ಚಗೂ ಇಲ್ಲ ತನ್ನಗೂ ಇಲ್ಲ ಉಗುರು ಬೆಚ್ಚಗಿದ್ದೀಯಾ, ನಿನ್ನನ್ನು ನೀನು ಹೆಚ್ಚಿಸಿಕೊಳ್ತಕ್ಕಂಥದ್ದಾಗಿದೆಯಾ? ನನ್ನಲ್ಲಿ ಎಲ್ಲ ಇದೆ, ನಾನು ಯಾರನ್ನು ಕೇಳಬೇಕಾಗಿಲ್ಲ, ನನ್ನ ಸ್ವಂತ ಬಲದಿಂದ ಎಲ್ಲವನ್ನ ಮಾಡ್ತಕ್ಕಂಥವನಾಗಿದ್ದೇನೆ ಅನ್ನುವಂತಹ ಹೆಮ್ಮೆ ನಿನ್ನಲ್ಲಿದೆ. ಆದರೆ ನಿನ್ನ ಒಂದು ಬೆತ್ತಲೆತನವನ್ನು, ನಿನ್ನ ಒಂದು ಕುರುಡುತನವನ್ನು, ನಿನ್ನ ಒಂದು ಕಷ್ಟಕರವಾದಂಥ ಸ್ಥಿತಿಯನ್ನು ನೀನು ನೋಡದೆ ಹೋಗಿದ್ದೀಯಾ? ಅದನ್ನು ನೀನು ಅರ್ಥ ಮಾಡಿಕೊ ಎಂಬುದಾಗಿ ದೇವರು ನಮ್ಮನ್ನು ಎಚ್ಚರಿಸುವಂಥವರಾಗಿದ್ದಾರೆ. ಈ ರೀತಿಯಾದಂತಹ ಹೆಮ್ಮೆ ಗುಣಗಳೆಲ್ಲ ನಮ್ಮಲ್ಲಿರುವ ಕಾರಣದಿಂದಲೇ ದೇವರು ಲಹೋದಿಕೆಯ ಸಭೆಗೆ ಮಾತ್ರವಲ್ಲ ನಮಗೂ ಸಹ ಆಲೋಚನೆಯನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಆ ಆಲೋಚನೆ ಏನೆಂಬುದಾಗಿ ನಾವು ನೋಡಬೇಕಾದರೆ ಪ್ರಕಟಣೆ ಪುಸ್ತಕ 3:18 ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟಕ್ಕಾಗಿದ ಚಿನ್ನವನ್ನು, ಲಜ್ಜಾಸ್ಪದವಾದಂಥ ನಿನ್ನ ಬೆತ್ತಲೆತನವನ್ನು ಕಾಣಿಸದಂತೆಯೂ, ಒದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರವನ್ನು ಕಣ್ಣಿಗೆ ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚಬೇಕಾದ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ ಎಂಬುದಾಗಿ ಹೇಳ್ತಕ್ಕಂಥರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ನಮ್ಮನ್ನು ನಾವು ಈ ದಿನದಲ್ಲಿ ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ನಮ್ಮ ಸ್ಥಿತಿ ಯಾವ ಸ್ಥಿತಿಯಲ್ಲಿದೆ? ಲಹೋದಿಕೀಯ ಸಭೆಯ ಸ್ಥಿತಿಯಲ್ಲಿ ನಮ್ಮ ಸ್ಥಿತಿ ಇದೆ. ಅದಕ್ಕೋಸ್ಕರ ದೇವರು ಒಂದು ಆಹ್ವಾನವನ್ನು ಕೊಡ್ತಕ್ಕಂಥವರಾಗಿದ್ದಾರೆ, ಒಂದು ಸಮಾಲೋಚನೆಯನ್ನು ಕೊಡ್ತಕ್ಕಂಥವರಾಗಿದ್ದಾರೆ, ಒಂದು ಬುದ್ಧಿಯನ್ನು ನಮಗೆ ಹೇಳ್ತಕ್ಕಂಥವರಾಗಿದ್ದಾರೆ. ಯಾರೆಲ್ಲರೂ ಸಹ ಈ ಬುದ್ಧಿ ಮಾತನ್ನು ಕೇಳ್ತಕ್ಕಂಥವರಾಗಿದ್ದಾರೋ ಅವರು ಖಂಡಿತವಾಗಿಯೂ ಮನತಿರುಗಿ ಕ್ರಿಸ್ತನ ಬಳಿಗೆ ಬರ್ತಕ್ಕಂಥವರಾಗಿದ್ದಾರೆ. ಹಾಗಾದರೆ ಬೆಂಕಿಯಲ್ಲಿ ಪುಟಕ್ಕೆ ಹಾಕಿದ ಚಿನ್ನ ಅನ್ನುವುದು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ? ಬೆಂಕಿಯಲ್ಲಿ ಹಾಕಿದ ಚಿನ್ನ ಅನ್ನುವುದು ಶುದ್ಧೀಕರಣವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಪೇತ್ರನ ಬರೆದ 1:7 ನೋಡಬೇಕಾದರೆ ಬಂಗಾರಕ್ಕಿಂತಲೂ ಅಮೂಲ್ಯವಾದ ನಿಮ್ಮ ನಂಬಿಕೆ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ನಂಬಿಕೆ ಎಂದರೆ ಒಬ್ಬ ಸ್ನೇಹಿತನ ಮೇಲೆ ಹೇಗೆ ನಾವು ವಿಶ್ವಾಸವನ್ನು ಇಡ್ತಕ್ಕಂಥವರಾಗಿದ್ದೇವೆ, ಅದು ನಂಬಿಕೆ. ಅಬ್ರಹಾಮನು ಹೇಗೆ ದೇವರ ಮೇಲೆ ನಂಬಿಕೆ ಇಟ್ಟನೋ ಅಂತ ನಂಬಿಕೆ. ನಂಬಿಕೆ ಹೇಗೆ ಬರ್ತಕ್ಕಂಥದ್ದಾಗಿದೆ? ದೇವರ ವಾಕ್ಯವನ್ನು ಕೇಳುವುದರಿಂದಲೇ ನಂಬಿಕೆ ಬರ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ರೋಮಾಪುರದವರಿಗೆ ಬರೆದ ಪುಸ್ತಕದಲ್ಲಿ ನೋಡುವಂಥವರಾಗಿದ್ದೇವೆ. ನಂಬಿಕೆಯನ್ನು ನಾವು ಉತ್ತಮ ರೀತಿಯಲ್ಲಿ ಪ್ರತಿನಿತ್ಯ ಬೆಳೆಯುವಂಥವರಾಗಬೇಕು. ಕ್ರಿಸ್ತನ ಮೇಲೆ ನಂಬಿಕೆಯಿಂದ ನಾವು ಬೆಳೆಯುವಂಥವರಾಗಬೇಕು. ಅದನ್ನೇ ಇಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ದೇವರ ವಾಕ್ಯದಲ್ಲಿ ಮತ್ತೊಂದು ಕಡೆ ನಾವು ನೋಡ್ತಕ್ಕಂಥರಾಗಿದ್ದೇವೆ, ನಾವು ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸಲು ಅಸಾಧ್ಯ, ದೇವರ ಬಳಿಗೆ ಬರಲಿಕ್ಕೆ ಸಾಧ್ಯವಿಲ್ಲ, ಆತ ನಮಗೆ ಕೊಡ್ತಕ್ಕಂಥವನಾಗಿದ್ದಾನೆ ಎಂದು ನಂಬಿಬೇಕು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ನಾವು ನಂಬಿಕೆಯಿಂದ ಜೀವಿಸುವಂಥವರಾಗಿರ್ಬೇಕು. ಹಾಗಾಗಿ ಮುಂದೆ ಬರ್ತಕ್ಕಂಥ ಉಪದ್ರವವನ್ನು ಜಯಿಸಬೇಕಾದರೆ ನಮ್ಮನ್ನು ನಾವು ಪರಿಶುದ್ಧ ಮಾಡಿಕೊಂಡು ನಾವು ಜಯಿಸುವಂಥವರಾಗಬೇಕು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತದೆ. ಬಿಳಿ ವಸ್ತ್ರ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂತಂದರೆ, ಬಿಳಿ ವಸ್ತ್ರ ನಮ್ಮ ಆತ್ಮಿಕ ಸ್ಥಿತಿಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಈ ಒಂದು ಬಿಳಿ ವಸ್ತ್ರ ನಮ್ಮ ನೀತಿಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಯಾಕಂದರೆ ನಮ್ಮ ನೀತಿ ಕೊಳಕು ಬಟ್ಟೆ ಆಗಿದೆ, ಆದ್ದರಿಂದಲೇ ದೇವರು ಹೇಳ್ತಕ್ಕಂಥನಾಗಿದ್ದಾನೆ ನನ್ನಿಂದ ಅದನ್ನು ಪಡೆದುಕೋ ಎಂಬುದಾಗಿ. ಪ್ರಕಟಣೆ ಪುಸ್ತಕ 19:9 ನಾವು ನೋಡುವಂಥವರಾಗಿದ್ದೇವೆ. ಬಿಳಿ ವಸ್ತ್ರ ಏನೆಂದರೆ ದೇವ ಜನರ ಒಂದು ಸತ್ಕಾರ್ಯಗಳೇ ಎಂಬುದಾಗಿ. ನಾವು ಯಾವ ರೀತಿ ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೊಳ್ತಕ್ಕಂಥವರಾಗಿದ್ದೇವೋ ಅದೇ ನಮಗೆ ನೀತಿಯ ವಸ್ತ್ರವಾಗಿದೆ. ನಮ್ಮ ಸ್ವಂತ ಬಲದ ಮೇಲೆಲ್ಲ ಸಂಪೂರ್ಣವಾಗಿ ನಮ್ಮ ಆತ್ಮಿಕತನವನ್ನು ದೇವರ ಮೇಲೆ ಹಾಕಬೇಕು. ಯಾಕೆಂದರೆ ನಾವು ಆತ್ಮಿಕವಾಗಿ ಬೆತ್ತಲಾಗಿ ಹೋಗಿದ್ದೇವೆ. ಆದ್ದರಿಂದ ದೇವರು ಆತ್ಮಿಕ ಜೀವಿತ ಬೆತ್ತದಲ್ಲಿರುವುದರಿಂದಲೇ ನೀನು ಬಂದು ಆತ್ಮಿಕ ಜೀವಿತದಲ್ಲಿ ಉತ್ತಮ ರೀತಿಯಲ್ಲಿ ಬೆಳೆ, ನೀ ಬಾ, ನಾನು ನಿನಗೆ ಬಿಳಿ ವಸ್ತ್ರವನ್ನು ಕೊಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ದೇವರು ಕರೆಯುವಂಥವರಾಗಿದ್ದಾರೆ. ಮತ್ತು ಮುಂದೆ ನೋಡುವುದಾದರೆ ಕಣ್ಣಿಗೆ ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಅಂಜನವನ್ನು ನನ್ನಿಂದ ಪಡೆದುಕೊ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಯಾಕೆಂದರೆ ಈ ಲವೋದಿಕೀಯ ಸಭೆ ಆತ್ಮಿಕವಾಗಿ ಕುರುಡಾಗಿದ್ದರು. ಅವರು ಶಾರೀರಿಕವಾಗಿ ಅವರ ಕಣ್ಣುಗಳಿಗೆ ಬೇಕಾದಂಥ ಅಂಜನವನ್ನು ತಾವೇ ತಯಾರಿಸುತ್ತಿದ್ದರು. ಆದರೆ ಆತ್ಮಿಕವಾಗಿ ಅವರು ಕುರುಡರಾಗಿ ಹೋಗಿದ್ದರು. ಸತ್ಯದಲ್ಲಿ ಅವರು ಕುರುಡರಾಗಿ ಹೋಗಿದ್ದರು. ಸತ್ಯ ಅಸತ್ಯದ ನಡುವೆ ವ್ಯತ್ಯಾಸವಿಲ್ಲದೆ ಜೀವಿಸ್ತಕ್ಕಂಥವರಾಗಿದ್ದರು. ನಮಗೆ ಸತ್ಯ ಅಸತ್ಯತೆಯ ನಡುವೆ ವ್ಯತ್ಯಾಸ ಬೇಕು ಅಂದರೆ ನಮ್ಮಲ್ಲಿ ಪರಿಶುದ್ಧಾತ್ಮನು ಕ್ರಿಯೆ ಮಾಡಿದಾಗ ಮಾತ್ರ. ಪರಿಶುದ್ಧಾತ್ಮನು ನಮ್ಮಲ್ಲಿ ಇಲ್ಲ ಅಂದರೆ ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದನ್ನು ನಾವು ಅರಿತುಕೊಳ್ಳಲು ಸಾಧ್ಯದಿಂದ. ಆದ್ದರಿಂದ ದೇವರು ಹೇಳ್ತಕ್ಕಂಥವರಾಗಿದ್ದಾರೆ, ನಂಬಿಕೆಯನ್ನು ಹಿಡು, ಬಾ, ಬಿಳಿ ವಸ್ತ್ರವನ್ನು ನನ್ನಿಂದ ಪಡೆದುಕೋ, ಕಣ್ಣಿಗೆ ಬೇಕಾದಂತಹ ಅಂಜನವನ್ನು ನನ್ನಿಂದ ಪಡೆದುಕೋ ಎಂಬುದಾಗಿ ದೇವರು ಹೇಳುವಂಥವರಾಗಿದ್ದಾರೆ. ಆ ನಿಮಿತ್ತವಾಗಿ ದೇವರು ನಮ್ಮನ್ನು ಎಚ್ಚರಿಸುವಂಥವರಾಗಿದ್ದಾರೆ. ಹೇಗೆ ಎಚ್ಚರಿಸುವಂಥವರಾಗಿದ್ದಾರೆ ಎಂದರೆ ದೇವರು ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಕಟಣೆ ಪುಸ್ತಕ 3:19 ಹೇಳ್ತಕ್ಕಂಥದ್ದಾಗಿದೆ, ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ, ಆದುದರಿಂದ ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗುಕೋ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ದೇವರು ನಮ್ಮನ್ನು ಪ್ರೀತಿಸುವುದರಿಂದಲೇ ದೇವರು ನಮ್ಮನ್ನು ಗದರಿಸ್ತಕ್ಕಂಥವನಾಗಿದ್ದಾನೆ, ಮನ ತಿರುಗುವಂತೆ ನಮ್ಮನ್ನು ಕರೀತಕ್ಕಂಥನಾಗಿದ್ದಾನೆ. ದೈವ ಭಕ್ತಿಯ ವೇಷವನ್ನು ಬಿಟ್ಟು ಮನ ತಿರುಗು ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ನಿನ್ನ ಸ್ವಂತ ಬಲದ ಮೇಲೆಲ್ಲ, ನನ್ನ ಬಲದ ಮೇಲೆ ನೀನು ಜೀವಿಸು ಎಂಬುದಾಗಿ ದೇವರು ಕರೆಯುವಂಥವರಾಗಿದ್ದಾರೆ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ಯಾವ ರೀತಿಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ? ಕೆಲವೊಂದು ಸಂದರ್ಭದಲ್ಲಿ ದೇವರು ನನ್ನನ್ನು ಶಿಕ್ಷಿಸುತ್ತಾನೆ ಎಂಬುದಾಗಿ ಹೇಳಿ ನಾವು ದೇವರಿಂದ ದೂರ ಹೋಗ್ತಕ್ಕಂಥವರಾಗಿದ್ದೇವಾ? ಅಲ್ಲ ಪ್ರಿಯ ಕೇಳುಗರೆ, ಯಾಕೆಂದರೆ ದೇವರು ನಮ್ಮನ್ನು ಪ್ರೀತಿಸುವಂಥವನಾಗಿದ್ದಾನೆ. ಆ ಪ್ರೀತಿಯ ನಿಮಿತ್ತವಾಗಿ ನಮ್ಮನ್ನು ದಂಡಿಸ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ಆತನ ಬಳಿಗೆ ನಾವು ಬರಬೇಕು. ಬರುವುದಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಹೀಗೋ ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ತಟ್ಟುತ್ತ ಹೇಳುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಹೊರಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ನಮ್ಮ ಹೃದಯದ ಬಾಗಿಲನ್ನು ತೆರೆಯುವುದಾದರೆ ದೇವರು ಯೇಸು ಸ್ವಾಮಿ ನಮ್ಮ ಸಂಗಡ ಬಂದು ಊಟ ಮಾಡುವಂಥವನಾಗಿದ್ದಾನೆ. ಯೇಸು ಸ್ವಾಮಿಗೂ ನಮಗೂ ಇರತಕ್ಕಂತಹ ಒಂದು ದೂರ ಆ ಬಾಗಿಲು. ಆ ಬಾಗಿಲು 1 ಅಥವಾ 2 ಇಂಚು ಅಷ್ಟೇ. ಹಾಗಾಗಿ ನಾವು ಬಾಗಿಲನ್ನು, ನಮ್ಮ ಹೃದಯದ ಬಾಗಿಲನ್ನು ಇವತ್ತು ತೆರೆಯುವುದಾದರೆ ದೇವರು ನಮ್ಮ ಸಂಗಡ ಬಂದು ಊಟ ಮಾಡುವಂಥವನಾಗಿದ್ದಾನೆ. ದೇವರು ಎಲ್ಲರನ್ನು ಸಹ ಆಹ್ವಾನಿಸುವಂಥವನಾಗಿದ್ದಾನೆ. ಕೊನೆಯ ಆ ಮದುವೆ ಔತಣಕ್ಕೆ ದೇವರು ಎಲ್ಲರನ್ನ ಆಹ್ವಾನಿಸುವಂಥವನಾಗಿದ್ದಾನೆ. ಅದಕ್ಕೋಸ್ಕರವೇ ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದೇವರು ಎಲ್ಲರ ಹೃದಯದ ಬಾಗಿಲನ್ನು ತೆರೆಯುವಾಗ ತಟ್ಟುತ್ತಾ ಇದ್ದಾನೆ. ನನ್ನ ಮಗಳೇ, ನನ್ನ ಮಗನೇ, ತೆರೆ ಎಂಬುದಾಗಿ ನಾವು ತೆರೆಯುವುದಾದರೆ ಖಂಡಿತವಾಗಿಯೂ ಆತನು ನಮ್ಮ ಹೃದಯದಲ್ಲಿ ಬಂದು ಜೀವಿಸುವಂಥವನಾಗಿದ್ದಾನೆ. ಅದಕ್ಕೋಸ್ಕರವೇ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ನಾನು ಜಯವಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕುಳಿತುಕೊಂಡೆನು, ಹಾಗೆ ಜಯವಂದವನು ನನ್ನೊಡನೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಂತೆ ಮಾಡುವೆನು. ದೇವರಾತ್ಮನು ಸಭೆಗೆ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ನಾವು ಹೇಗೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಪಾಪವನ್ನು ಜಯಿಸಿ ತಂದೆ ಸಿಂಹಾಸನದಲ್ಲಿ ಕುಳಿತುಕೊಂಡನು, ನಾವು ಸಹ ಜಯ ಹೊಂದುವುದಾದರೆ ನಾವು ಸಹ ಆತನು ನಮಗೋಸ್ಕರ ಸಿದ್ಧ ಮಾಡಿರತಕ್ಕಂತಹ ಆ ಸಿಂಹಾಸನದಲ್ಲಿ ಕುಳಿತುಕೊಂಡು ನ್ಯಾಯ ತೀರಿಸುವಂಥವರಾಗಿದ್ದೇವೆ. ಹಾಗಾಗಿ ದೇವರು ನಮ್ಮನ್ನು ಆಹ್ವಾನಿಸುವಂಥವನಾಗಿದ್ದಾನೆ. ಆತನ ಶಬ್ದ ನಿಮಗೆ ಕೇಳುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಈ ಒಂದು ಸಮಯದಲ್ಲಿ ನಿನ್ನ ಎಚ್ಚರಿಕೆಯ ಶಬ್ದಕ್ಕೆ ನಾವು ಕಿವಿ ಕೊಡುವಾಗ ನಮಗೆ ಸಹಾಯ ಮಾಡು. ಇಷ್ಟು ದಿನ ನಾನು ಸ್ವಾಮಿ ನಿನ್ನ ವಾಕ್ಯಕ್ಕೆ ಕಿವಿ ಕೊಡದೆ ಅಸಡ್ಡೆ ಮಾಡಿ ಜೀವಿಸ್ತಾ ಇದ್ದೇನೆ. ಈಗ ನ್ಯಾಯ ವಿಚಾರಣೆ ದಿನದಲ್ಲಿ ನಾವು ಜೀವಿಸುತ್ತಿದ್ದೇವೆ ಎಂಬುದಾಗಿ ನಾನು ಅರಿತುಕೊಂಡಿದ್ದೇನೆ. ನನ್ನ ಬದಲಾಯಿಸು, ನನ್ನ ಹೃದಯದಲ್ಲಿ ನೀನು ಬಂದು ವಾಸಿಸು ಸ್ವಾಮಿ, ನನ್ನ ಸಂಗಡ ನೀನು ಊಟ ಮಾಡು ಸ್ವಾಮಿ. ನನ್ನ ಹೃದಯವನ್ನು ನಿನಗೆ ಒಪ್ಪಿಸಿಕೊಡುವಾಗ, ಪಾಪದಿಂದ ಜಯ ಹೊಂದಿ ನಿನ್ನ ಪರಲೋಕ ರಾಜ್ಯಕ್ಕೆ ಬಾಧಿಸ್ತರಾಗುವಾಗ ನನಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901663711 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ನಮಸ್ಕಾರ ಆತ್ಮೀಯ ಕೇಳುಗರೆ, ನೀವು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಕನ್ನಡ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮದ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಲು 1-800-333-2231 ಈ ಸಂಖ್ಯೆಗೆ ಸಂಪರ್ಕಿಸಿ, ಅಥವಾ bible@awr.org ಎಂಬುದಾಗಿ ಇಮೇಲ್ ಮಾಡಿ.